ಸೃಷ್ಟಿಶ್ಚಿತ್ಯಪ್ಯಯೇಹ ನೀತಿರುಚಿ ತಮೋಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಅದು ಹೇಳಿದರು ಸಾಲೋಕ್ಯ ಸಾರ್ಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವ ಮಿತ್ಯುತ ದೀಯಮಾನಂ ನ ಗೃಹಂತಿ ವಿನಾಮ ಸೇವನಂ ಜನಾ. ಏಕಾಂತ ಭಕ್ತರಾದವರು ಸಾಲೋಕ್ಯಾದಿ ಮುಕ್ತಿನ ಕೇಳೋದಿಲ್ಲ ಅಲ್ಲ, ನಾನಾಗಿ ಕೊಟ್ಟರು ತಗೊಳ್ಳಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಅವರು ಕೇಳೋದಿಲ್ಲ ಬಿಟ್ಬಿಡಿ, ನಾನಾಗಿ ಕೊಟ್ಟರು ಕೂಡ ಕೇಳೋದು ತಯಾರಾಗುತ್ತೆ. ಅಂತಹ ಒಂದು ಭಕ್ತರಿದ್ದಾರೆ. ಆತ್ಯಂತಿಕ ಭಕ್ತಿ, ಭಕ್ತಿಗೆ ಆತ್ಯಂತಿಕ ಉದಾಹೃತ. ಇದು ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಭಕ್ತಿ. ಆತ್ಯಂತಿಕ ಮೀನ್ಸ್ ಅಬ್ಸಲ್ಯೂಟ್, ರಿಲೇಟಿವ್ ಬೇರೆ ಅಬ್ಸಲ್ಯೂಟ್ ಬೇರೆ. ಏನು ಅತಿವ್ರಜ್ಯ ತ್ರಿಗುಣಾನ್ ಮದ್ಭಾವ ಮದ್ಭಾವಾಜ ಉಪಪದ್ಯ ಇಂಥವ್ರು ಮಾತ್ರ ಯಾವಾಗಲೂ ಕೂಡ ಇದೇ ವಿಷಯ ಬಂತು. ಈಗ ತ್ರಿಗುಣ ದಾಟಿ ಬಿಡ್ತಾರೆ. ಇದು ಸ್ವಾರಸ್ಯ ಅಂದ್ರೆ, ದೇವರಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಪ್ರಕೃತಿಯ ಬಂಧನ ಇಲ್ಲ. ಇನ್ನು ದೇವರಿಗೆ ಪ್ರಕೃತಿ ಹೇಗಿರುತ್ತೆ? ಈಗ ಇದು ಎಷ್ಟು ಲಾಜಿಕ್ ಇದೆ, ಒಳ್ಳೆ ಲಾಜಿಕ್. ದೇವರ ಭಕ್ತರಾದವರಿಗೆ ಪ್ರಕೃತಿ ಇಲ್ಲಿ ಇದ್ದಾರೋ ಅವರು. ಪಾಪ ದೇಹನೂ ಪ್ರಾಕೃತ ದೇಹ ಇರೋದು ಭೂಲೋಕದೊಳಗೆ, ಪ್ರಾಕೃತ ಲೋಕ ಮರ್ತ್ಯ ಲೋಕ. ಆದರೆ ದೇವರಲ್ಲಿ ಭಕ್ತಿ ಮಾಡೋದ್ರಿಂದಾಗಿ ಎಫೆಕ್ಟ್ ದಾಟಿಬಿಡ್ತಾರ. ಇನ್ನು ಯಾವ ದೇವರಲ್ಲಿ ಭಕ್ತಿ ಮಾಡೋದ್ರಿಂದ ಇವ್ರಿಗೆ ಹೀಗಾಯ್ತೋ ಅಂತ ದೇವರಿಗೆ ಬಂಧನ ಆಗಿರುತ್ತೆ. ದೇರ್ಫೋರ್ ದೇವರಿಗೆ ಯಾವುದೇ ರೀತಿಯಲ್ಲೂ ಬಂಧನ ಇಲ್ಲ. ನಿಷೇವಿತೇನ ಅನಿಮಿತ್ತೇನ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಕ್ತೇನ ನಾತಿ ಹಿಂಸ್ರೇಣ ನಿತ್ಯಶಃ. ಅದಕ್ಕೆ ಹೀಗೆ ಬದುಕಬೇಕು ಅಂತ ಹೇಳ್ತಾರೆ. ಏತಾದೃಶ ಭಕ್ತಿಯುತ್ಪತ್ತು ಕಿಂ ಸಾಧನ ಮತಃ ನಿಷೇವಿತೇನ. ಇಂಥ ಭಕ್ತಿ ಬರಬೇಕಾದ್ರೆ ಏನೇನು ಮಾಡಬೇಕು ಅಂದರೆ, ನಿಷೇವಿತೇನ ಅನಿಮಿತ್ತೇನ ಸ್ವಧರ್ಮೇಣ ಮಹೀಯಸ. ಮೊದಲು ಸ್ವಧರ್ಮಾನುಷ್ಠಾನ ಮಾಡಬೇಕು. ಈ ಕಲಿಯುಗದಲ್ಲಿ ಫಸ್ಟ್ ಅದಕ್ಕೆ ಮಿಸ್ ಆಗೋದು. ಸಂಧ್ಯಾನ್ನು ಕೂಡ ಮಾಡಬಾರ್ದು ಆ ರೀತಿ ಮಾಡಿಬಿಡ್ತಾನೆ. ಅದಕ್ಕಿಂತ ಸ್ವಧರ್ಮ ಮಾಡ್ತಾನೆ, ಭಕ್ತಿ ಎಂಡ್ ಆಗೋದೇ ಇಲ್ಲ. ಮೊದಲು ಸ್ವಧರ್ಮ ಮಾಡಬೇಕು, ನೆಕ್ಸ್ಟು ಸ್ವಧರ್ಮದಲ್ಲೂ ತಾರತ್ತೆ ಮಹೀಯಸ. ಸ್ವಧರ್ಮದಲ್ಲೂ ಕೂಡ ಚಾಯ್ಸ್. ಈಗ ಎರಡು ಧರ್ಮ ಬರುತ್ತೆ. ಈಗ ಬೆಳಿಗ್ಗೆದ್ದ ಪಾಠ ಓದೋದು ಧರ್ಮ, ಸಂಧ್ಯಾನ್ನ ಮಾಡೋದು ಧರ್ಮ. ಎರಡರಲ್ಲಿ ಯಾವ್ದು ಮಾಡ್ಬೇಕು ಅವನೀಗ? ಸಂಧ್ಯಾನೇ ಮಾಡಕ್ಕೆ ಮಹೀಯಸ. ಆ ಕಾಲ ಆಗ್ಲೇ ಮಾಡ, ಬೇರೆ ಹೊತ್ತನ್ನು ಮಾಡಾಗಿಲ್ಲ. ಪಾಠ ಆಮೇಲೆ ಓದಬಹುದು, ಆದ್ರಿಂದಾಗಿ ಅದನ್ನ ಹಾಗೆ ಮಾಡ್ಬೇಕು. ಪೂಜಾ ಕಾಲಕ್ಕೆ ಪೂಜೆನೆ ಮಾಡ್ಬೇಕು, ಊಟದ ಕಾಲ ಊಟ ಮಾಡಬೇಕು. ಮೊದಲು ಊಟ ಹೇಗೂ ಊಟ ಮಾಡ್ತೀವಿ, ಪೂಜೆನೂ ಮಾಡ್ತೀವಲ್ಲ, ಮೊದಲು ಊಟ ಮಾಡಿ ಆಮೇಲೆ ಪೂಜೆ ಮಾಡಿಬಿಟ್ರೆ ಅಂತ ಕೇಳಿದ್ರೆ ಇಲ್ಲ. ಮಹೀಯಸ ಧರ್ಮಾಚರಣೆ ಮಾಡಿದ್ರೆ ಸಾಲದು, ಯಾವ ರೀತಿ ಮಾಡ್ಬೇಕು ಅಂತ ಕೇಳಿದ್ರೆ ತಾರತಮ್ಯ ಜ್ಞಾನ ಇರಬೇಕು. ಅರ್ಜುನ ಅದನ್ನೇ ಕೇಳೋದು. ಒಬ್ಬ ಕ್ಷತ್ರಿಯನಿಗೆ ಏನೇನೋ ಕೆಲಸಗಳಿದೆ, ದಾನ ಮಾಡಬಹುದು, ಪ್ರಜಾಪಾಲನೆ ಮಾಡಬಹುದು, ಯುದ್ಧ ಮಾಡೋದು ಬೇಕಾದಷ್ಟಿದೆ. ಅದು ಯುದ್ಧ ನಿಯತಕ್ಕೆ ಮಾಡಬೇಕಾಗಿದ್ರೆ ನಾನಿಗೆಲ್ಲ ದಾನ ಮಾಡ್ತಾ ಕೂತ್ಬಿಡ್ತೀನಿ ಅಂತ ಕೇಳಿದ್ರೆ ಹಾಗೆಲ್ಲ ಮಾಡಾಗಿಲ್ಲ. ಏನಂತ ಹೇಳ್ತಾರೆ, ಸ್ವಧರ್ಮ ಪಿಚಾವೇಚ್ಛ ನ ವಿಕಂಪತಿ ಮರ್ಹತೆ ಹೇಳ್ಬಿಟ್ಟು, ಧರ್ಮ್ಯಾಧ್ಯ ಯುದ್ಧಾಚ್ಛೇಯೋನ್ಯ ಕ್ಷತ್ರಿಯಶ್ಚ ನೈವಿದ್ಯತೆ. ಕ್ಷತ್ರಿಯ ನಂಬರ್ ಒನ್ ಧರ್ಮ ಅಂದ್ರೆ ಯಾವುದು? ಶಸ್ತ್ರ ಹಿಡಿಯೋದು ನಂಬರ್ ಒನ್ ಧರ್ಮ. ಬ್ರಾಹ್ಮಣ ನಂಬರ್ ಒನ್ ಧರ್ಮ ಶಾಸ್ತ್ರ ಹಿಡಿಯೋದು. ಆದ್ರಿಂದ ಅದು ಬಿಟ್ಟು ಏನೇ ಮಾಡಿದ್ರು ಕೂಡ ಏನ್ ಮಾಡೋದಾಗೋದಿಲ್ಲ, ಅವನು ಸ್ವಧರ್ಮ ಮಾಡೋದಾಗೋದು. ಎಷ್ಟೋ ದಿನ ಧರ್ಮ ಬಿಟ್ಟವರು, ಮಾಡೋರಲ್ಲೂ ಕೂಡ ದೇವ್ರ ಪೂಜೆ ಮಾಡ್ತಾರೆ, ಏಕಾಶಿ ಮಾಡ್ತಾರೆ, ವಿಷ್ಣು ಪಂಚಕ ವಿಷ್ಣು ಪಂಚಕನೂ ಮಾಡ್ತಾರೆ, ಒಂದೇ ಸ್ಪಾಟಕ್ಕೆ ಹೋಗೋದಿಲ್ಲ. ಏನ್ ಬಿಟ್ಟಾಗಾಯ್ತು ಅವರೀಗ? ಮುಖ್ಯ ಧರ್ಮ ಬಿಟ್ಟಾಗಾಯ್ತು. ಹಾಗೆ ಮಾಡಬಾರದು. ಮಹೀಯಸ ಸ್ವಧರ್ಮ ಆಗ್ಬೇಕು, ಮಹೀಯಸ ಆಗಬೇಕು. ನೆಕ್ಸ್ಟ್ ನಿಷೇವಿತ, ನಿಷೇವಿತ ಚೆನ್ನಾಗಿ ಮಾಡಬೇಕು. ಸಂಧ್ಯಾವನ್ನೇ ಮಾಡ್ದ, ಎಲ್ಲೋ ನೋಡ್ತಾ ಮಾಡ್ದ, ಹಾಗಲ್ಲ, ಸರಿಯಾಗಿ ಮಾಡಬೇಕು. ಜೊತೆಗೆ ಅನಿಮಿತ್ತೇನ ಫಲ ಕೇಳಬಾರದು, ಫಲ ಕೇಳದೆ ಮಾಡಬೇಕು. ಎಷ್ಟು ಒತ್ತು ಕೊಟ್ಟಿದ್ದಾರೆ, ನಿಷೇವಿತೇನ ಅನಿಮಿತ್ತೇನ ಸ್ವಧರ್ಮೇಣ ಮಹೀಯಸ. ಇಷ್ಟೆಲ್ಲ ಮಾಡದೇ ಇಲ್ಲಕ್ಕಂತ ಸಾಕು, ಮನಸ್ಸಲ್ಲಿ ಮಾಡ್ಕೊಂಡ್ಬಿಟ್ರೆ ಇಲ್ಲ. ಕ್ರಿಯಾಯೋಗೇನ ಮನಸ್ಸಲ್ಲಿ ಸಂಧ್ಯಾನ ಮಾಡ್ಕೋಬಹುದು. ಯಾಕೆ? ಬೇರೆ ಏನು ಸಾಧನ ಇಲ್ಲೇ ಇಲ್ಲ. ಇದ್ದ ಕಾಲಕ್ಕೆ ಬಿಡಾಗಿಲ್ಲ, ನೀರಿಲ್ಲದ ಕಾಲಕ್ಕೆ ಈಗ ಮಾಡಿರಿ ಅಂತ ಹೇಳಿದ್ರು. ದಿವಸ ಅದನ್ನೇ ಶುರು ಮಾಡಿಬಿಟ್ಟೆ ಆಮೇಲೆ, ಹಾಗೆ ಮಾಡಾಗಿಲ್ಲ. ಕ್ರಿಯಾಯೋಗೇನ ಶಕ್ತೇನ ನಾತಿ ಹಿಂಸ್ರೇಣ ನಿತ್ಯಶಃ. ಇನ್ನೊಬ್ಬರಿಗೆ ನೋವಾಗದಂತೆ ಮಾಡಬೇಕು, ಶಕ್ತೇನ ಯಥಾಶಕ್ತಿ ಮಾಡಬೇಕು, ನಿತ್ಯಶ ಮಾಡಬೇಕು. ಒಂದ್ ದಿವಸ ಮಾಡಿದ್ರೆ ಮಾಡೇ ಬಿಟ್ಟ, ಕೆಲವರು ಇರ್ತಾರೆ ದೇವ್ರ ಪೂಜೆ ಮಾಡಿದ್ರೆ 3 ತಾಸು ಮಾಡ್ತೇನೆ, ನಾನು 4 ತಾಸು ಮಾಡ್ತೇನೆ. ಸರಿ ದಿವಸ ಕೂತೆ ಅಂದ್ರೆ 6 ಕೂತೆ ಅಂದ್ರೆ 10 ಕಾರು ಹೇಳೋದಿಲ್ಲ. ಉಳಿದ ದಿವಸ ದೇವರನ್ನು ಮುಟ್ಟೋದೇ ಇಲ್ಲ. ಏನಾಯ್ತು? ನಿತ್ಯಶಃ ಅಲ್ಲ ದೇವರು. ಅದಕ್ಕೆ ಹೇಳ್ತಾರೆ ನಿತ್ಯ ಅರ್ಧ ಗಂಟೆ ಯಾರು ಮಾಡು, ನಿತ್ಯ ಅರ್ಧ ಗಂಟೆ ಮಾಡು. ಒಂದ್ ದಿವಸ ಎಂದೋ ಒಂದ್ ದಿವಸ 4 ಗಂಟೆ ಮಾಡೋದಕ್ಕಿಂತ ದಿವಸ ಅರ್ಧ ಗಂಟೆ ಮಾಡೋದು ಶ್ರೇಷ್ಠ, 10 ನಿಮಿಷ ಮಾಡೋದು ಶ್ರೇಷ್ಠ. ಯಾಕೆ? ಡೈಲಿ ಮಾಡ್ತಾ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಿತ್ಯಶಃ ಮಾಡಬೇಕು. ನಾತಿ ಹಿಂಸ್ರೇಣ ನಿತ್ಯಶಃ ಮಧ್ಯಿಷ್ಟ ದರ್ಶನ ಸ್ಪರ್ಶ ಪೂಜಾಸ್ತುತ್ಯಭಿವಂದನೈ ಭೂತೇಶು ಮದ್ಭಾವನೆಯ ಸತ್ತೇನ ಅಸಂಗಮೇನ ಚ. ಮಧ್ಯಿಷ್ಣ ದರ್ಶನ ಸ್ಪರ್ಶ ಪೂಜಾ ಸ್ತುತಿ ಅಭಿವಂದನೆ. ಎಷ್ಟು ಮಾಡ್ಬೇಕಾಗ ನನ್ನ ಪ್ರತಿಭೆಗಳನ್ನ ದರ್ಶನ ಮಾಡಬೇಕು, ಸ್ಪರ್ಶ ಮಾಡಬೇಕು, ಪೂಜೆ ಮಾಡಬೇಕು, ಸ್ತುತಿ ಮಾಡಬೇಕು, ಅಭಿವಂದನ ಮಾಡಬೇಕು. ಇಷ್ಟು ನಿತ್ಯದ ಕರ್ತವ್ಯಗಳು. ಅದಕ್ಕೆ ಧಿಷ್ಣ ದೇವರ ದರ್ಶನ ರೂಪ ಬಂದು ಸಾರಿಗ್ರಾಮ ನೋಡ್ತಾರೆ, ಅದೊಂದು ರೀತಿ. ಸ್ಪರ್ಶ ಮಾಡ್ತಾನೆ, ಮುಡ್ತಾನೆ. ಸಾರಿಗ್ರಾಮ ಶಿಲಾ ಸ್ಪರ್ಶಂ ಈ ಕುರುವಂತಿ ದಿನೇ ದಿನೇ, ಎರಡಾಯ್ತು. ಆಮೇಲೆ ಪೂಜಾ, ನೆಕ್ಸ್ಟ್ ಏನೋ ಪೂಜಾ, ಪೂಜಾ ಸ್ನಾನಗೋಪ ಷೋಡಶೋಪಚಾರ ಮಾಡ್ತಾನೆ, ಸ್ತುತಿ ದ್ವಾದಶಸ್ತೋತ್ರಾದಿಗಳನ್ನು ಹೇಳ್ತಾನೆ, ಅಭಿವಂದನ ನಮಸ್ಕಾರವನ್ನು ಮಾಡ್ತಾನೆ. ಇವೆಲ್ಲ ಧರ್ಮಗಳು. ಭೂತೇಶು ಮದ್ಭಾವನೆಯ, ಅವೆಲ್ಲ ಜಡಪ್ರತಿಮೆ ಆಯ್ತು. ಈಗ ಎಲ್ಲ ಪ್ರಾಣಿಗಳು ಬಂದಿದೆ. ಈಗ ಮದ್ಭಾವನೆಯ ದೇವರೊಳಗಿದ್ದ ಹಸು ಬಂತು, ಅದು ಗೋಗ್ರಾಸ ಕೊಟ್ಟ, ಒಳಗೆ ದೇವರಿದ್ದಾನೆ. ಅತಿಥಿ ಬಂದ, ಊಟ ಹಾಕಿದ, ಒಳಗೆ ದೇವರಿದ್ದಾನೆ. ಅದು ಇಲ್ಲೇ ದೇವ್ರ ಪೂಜೆ ಮಾಡಿದ, ಅಲ್ಲೂ ಪೂಜೆ ಮಾಡ್ತಿದ್ದಾನೆ. ಮದ್ಭಾವನಯ ಸತ್ತೇನ ಅಸಂಗಮೇನ ಚ, ಸಿಂಪಲ್ ಅದು. ಅತಿಥಿ ಬಂದಾಗ ನಾವು ಪೂಜೆ ಹೆಂಗೆ ಮಾಡಬೇಕು ಅಂದರೆ ಅವಳ ದೇವರ ಸನ್ನಿಧಾನದಿಂದ ಮಾಡಬೇಕು. ನಮ್ಗೆ ಯಾವಾಗ ಅರ್ಥ ಆಗುತ್ತಿದೋ, ಮೀಟರ್ ರೀಡರ್ ಬರ್ತಾನೆ, ತಕ್ಷಣ ಏನು ಮಾಡ್ತೀವಿ ನಾವೀಗ, ಮಾತಾಡ್ತಾ ಕೂತಿರ್ತೇವೆ, ಸ್ವಲ್ಪ ಹೊತ್ತು ಕೂತಿರು ಅಂತ ಹೇಳೋದಿಲ್ಲ, ಸ್ವಲ್ಪ ತೀರು ಮಾತಾಡಿ ಬರ್ತೇವೆ ಆಮೇಲೆ ಅಂತ ಹೇಳೋದಿಲ್ಲ. ಫಸ್ಟ್ ಏನು ಮಾಡ್ತಾನೆ, ಮತ್ತೆ ಫಸ್ಟ್ ನೋಡ್ಕೊಂಡು ಹೋಗುವಂತೆ. ಯಾತಕ್ಕೆ, ಇಂಡಿವಿಜುವಲ್ ಅಲ್ಲ ಅವನಿಗೆ, ಏನಿದ್ದಾನೆ ಅವನೀಗ, ಆ ಡಿಪಾರ್ಟ್ಮೆಂಟ್ ಪ್ರತಿನಿಧಿ ಅವನು. ಅದೇ ರೀತಿ ಅತಿಥಿಗಳು ಅಂದ್ರೆ ಏನರ್ಥ, ದೇವರ ಪ್ರತಿನಿಧಿಗಳಿದ್ದಾಗೆ ಅಲ್ಲ, ಅವ್ನು ವ್ಯಕ್ತಿಯಾಗಿ ನೋಡೋದಿಲ್ಲ, ಏನಂತ ನೋಡ್ತೇವೆ ಅವನ್ನ, ಅವನು ಸಂಸ್ಥೆಯಾಗಿ ನೋಡ್ತೇವೆ. ಅದೇ ರೀತಿನೇ ಬಂದ ಅತಿಥಿ ಅಂದ್ರೆ ಏನೀಗ, ಒಳಗೆ ಪರಮಾತ್ಮ ರೂಪ ಇದೆ, ಆ ರೀತಿ ನೋಡ್ಬೇಕು. ಭೂತೇಶು ಮದ್ಭಾವನಯ ಸತ್ಯೇನ ಅಸಂಗಮೇನ ಚ, ಸತ್ಯವನ್ನು ಬಿಡಬಾರದು. ಸತ್ಯ ಶಬ್ದಕ್ಕೆ ಮೀಮಾಂಸಾ ಅಂತ ಒಂದರ್ಥ, ಯಥಾರ್ಥ ವಚನ ಅಂತ ಇನ್ನೊಂದರ್ಥ, ಭೂತಹಿತಕರವಾದ ವಚನ ಅಂತ ಮತ್ತೊಂದರ್ಥ. ಎಲ್ಲ ತಿಳ್ಕೊಂಡಿರ್ಬೇಕು. ಅಸಂಗಮೇನ ಚ, ದುಷ್ಟರ ಸಹವಾಸ ಮಾಡಬಾರದು. ಸಂಗಮ ಅಂದ್ರೆ ಯೂನಿಯನ್, ಅಸಂಗಮ ಅಂದ್ರೆ ಯೂನಿಯನ್ ಇಲ್ಲದೆ ಇರೋದು. ಯಾರ ಜೊತೆಗೆ, ದುರ್ಜನರ ಜೊತೆಗೆ ಎಂದು ಸಹವಾಸ ಮಾಡಬಾರದು. ಮಹತಾಂ ಬಹುಮಾನೇನ, ದೊಡ್ಡವರಿಗೆ ಗೌರವ ಕೊಡಬೇಕು. ಮಹತಾಂ ಬಹುಮಾನೇನ, ಮಾನ ಅಲ್ಲ ಬಹುಮಾನ, ಹೆಚ್ಚಾಯೋಗ್ಯ ಹೆಚ್ಚೆಚ್ಚು ಬಹುಮಾನ ಕೊಡಬೇಕು. ಹೀನಾನಾಂ ಅನುಕಂಪಯ, ಹೀನರು ಅಂದ್ರೆ ಕೆಟ್ಟವರು ಅಲ್ಲ, ಕಡಿಮೆಯವರು ಅಂತ ಅರ್ಥ. ಮಾನ ಹೀನಳೆನ್ನು ಕೂಡ ಅನಂತ ಗುಣದಿಂದ, ನೀಚಳೆನ್ನು ಕೂಡ ಅನಂತ ಗುಣದಿಂದ. ಹರಿಕಥಾಂಸರ ಹೇಳ್ತಾರೆ, ಮಹಾಲಕ್ಷ್ಮಿ ಏನು ನೀಚಳು, ಎಷ್ಟಿಟ್ಕೊಂಡು ಬರ್ತದೆ ದಾಸರ ಮೇಲೆ, ಏನ್ರಿ ಹೀಗೆಲ್ಲ ಅಂತಾರೆ ಅಂತೇಳಿ. ನೀಚರು ಅಂದ್ರೇನು, ಉಪರ್ ನೀಚ ಅಂದ್ರೆ ಕೆಳಗೆ ಅಂತ ಅಷ್ಟೇ ಅರ್ಥ. ಎಷ್ಟು ಗುಣ ಕಡಿಮೆ, ಅನಂತ ಗುಣದಿಂದ ನೀಚಳೆ ನಿಂತ್ಕೊಂಡು. ಯಾರಿಗೆ ದೇವರಿಗೆ ಹೋಲಿಸಿದಾಗ ಬರೀ ಅಷ್ಟೇ ಓದ್ಕೊಂಡ್ಬಿಟ್ಟು ಏನಾಗುತ್ತಾಗ, ಮಹಾಲಕ್ಷ್ಮಿ ಭಾರಿ ದೋಷಗಳಿವೆ ಅಂತಾಗ್ಬಿಡುತ್ತೆ. ಹಾಗಲ್ಲ, ದೇವರಿಗೆ ಕಂಪೇರ್ ಮಾಡಿದಾಗ ಬಹಳ ಕಡಿಮೆ ಆಗ್ತಾರೆ. ಹೀನಾನಾಂ ಅನುಕಂಪಯ, ಬಹಳ ದೊಡ್ಡವ್ರು ಹೇಗೆ ಅಯೋಗ್ಯರಾಗ್ತಾರೆ, ಈ ಮತ್ತೆ ದೊಡ್ಡವ್ರು ಏನಾಗಿರ್ತಾರೆ ಈಗ. ಹಾಗೆ ಮಹತಾಮ್ ಅಂತ ಹೇಳಿದ್ರೆ ಒಂದರ್ಥ ಏನು ಅಂದ್ರೆ ಮಹಾಪೂಜಾಯಂ ಅಂತ ಹೆಸರು, ಪೂಜ್ಯವಾದ ಗುಣ ಹೊಂದಿರುವಂತ ಒಂದರ್ಥ. ಪೂಜ್ಯತೆ ಹೇಗೆ ಬರುತ್ತೆ ಈಗ, ವಿತ್ತಂ ಬಂಧುರ್ ವಯಃಕರ್ಮ ವಿದ್ಯಾಚೈವತು ಪಂಚಮಿ, ಹಣ ಬಂಧುತ್ವ ಆಮೇಲೆ ಬಂಧುತ್ವ ವಯಸ್ಸು ಆಮೇಲೆ ಕರ್ಮ ಆಮೇಲೆ ಜ್ಞಾನ, ಇಷ್ಟರ ಮೇಲೆ ಬರುತ್ತೆ. ಅದೊಂದು ತಕ್ಕತೆ ನೋಡ್ತಾ ಹೋಗೋದಾಗ ನಮಗೆ ಎಷ್ಟು ಆ ಕಾಲಕ್ಕೆ ಗೊತ್ತಾಗುತ್ತೋ ಆ ಪ್ರಕಾರ ಮಾಡ್ತಾ ಹೋಗೋದು. ದೊಡ್ಡ ಬಂದರು, ಇನ್ನೊಬ್ರು ಇನ್ನೊಂದು ದೊಡ್ಡವರು ಬಂದರು, ಅವ್ರಿಗೆ ಫಸ್ಟ್ ಗೌರವ ಕೊಟ್ಟ, ಅದು ಗುಣ ದೋಷ ಅಲ್ಲ. ಇಬ್ಬರು ಬಂದಾಗ ಯಾರು ಹೆಚ್ಚು ದೊಡ್ಡವರು ಗೌರವ ಕೊಡಬೇಕು. ಆ ದೋಷ ಇದ್ದ ವಿಚಾರಗಳು ಬೇರೆ. ಇಲ್ಲಿ ಎಲ್ಲ ನ್ಯಾಚುರಲಿ ಎಂಥವ್ರು ಇವರು, ಈಗ ಯಾರಿದ್ದ ತಹಸೀಲ್ದಾರ್ ಬರ್ತಾನೆ, ಎ ಸಿ ಬರ್ತಾನೆ, ಯಾರಿಗೆ ಜಾಸ್ತಿ ಗೌರವ ಕೊಡ್ತೀರಿ? ಯಾತಕ್ಕೆ ಜಾಸ್ತಿ ಇದ್ದಾರೆ, ಎ ಸಿ ಕರಪ್ಟ್ ಇರ್ಬೋದು, ದಟ್ ಇಸ್ ಡಿಫರೆಂಟ್. ಕರಪ್ಟ್ ಎ ಸಿ ಇದ್ರು ಕೂಡ ಅವ್ರು ಸಸ್ಪೆಂಡ್ ಆಗೋವರೆಗೂ ಎ ಸಿನೇ, ಸಸ್ಪೆಂಡ್ ಡಿಸ್ಮಿಸ್ ಆಗೋವರೆಗೂ ಎ ಸಿನೇ. ಅದೇ ರೀತಿನೆ ನಮ್ಮಲ್ಲಿ ದೊಡ್ಡ ದೋಷ ಕಾಣೋವರೆಗೂ ಸಸ್ಪೆಂಡ್ ಆಗೋ ಚಾನ್ಸ್ ಇಲ್ಲ. ಇವತ್ತು ಸಸ್ಪೆಂಡ್ ಆಗೋ ಚಾನ್ಸ್ ಇಲ್ಲ, ದೋಷ ನಮಗೆ ಕಂಡ ಮೇಲೆ ಮೂದೋಯ್ತು. ದೋಷ ಕಾಣೋವರೆಗೆ ಏನ್ ಮಾಡ್ಬೇಕಾಗ, ಅಶ್ಯೂಮ್ ದೇ ಆರ್ ಗುಡ್ ಅಂತ ಅರ್ಥ. ದೋಷ ಕಂಡ್ಮೇಲೆ ಮಹತ್ವ ಹೊರತಾ ಇದೆ, ಪೂಜ್ಯ ಭಾವನೆ ಹೊರಟೋಯ್ತಾ, ಅದರಿಂದ ಬಿಟ್ಟುಬಿಡೋದಾಗ. ಮದ್ಭಾವನೆಯ ಬಹುಮಾನೇನ ಹೀನಾನಾಂ ಅನುಕಂಪಯ, ಮೈ ಹೀನಾನಾಂ ಅನುಕಂಪಯ. ಚಿಕ್ಕವ್ರ ಮೇಲೆ ಯಾವಾಗ ಏನ್ ತೋರಿಸ್ಬೇಕು, ಅನುಕಂಪ ತೋರಿಸ್. ದ್ವಾದಶಸ್ತೋತ್ರ ತಪ್ಪು ಹೇಳ್ತಾರೆ, ಕರುಣೆಯಿಂದ ತಿದ್ದಬೇಕಂದ್ರೆ. ಫಸ್ಟ್ ಪಾಯಿಂಟ್ ಏನಿದೆ ಈಗ, ದ್ವಾದಶಸ್ತೋತ್ರ ಹೇಳ್ತಾನೆ ಅದು ಪಾಯಿಂಟ್. ನಾ ಏನ್ ಮಾಡಿ ತಪ್ಪು ಹೇಳ್ತಾನೆ ಪಾಯಿಂಟ್ ಆಗಬಾರ್ದು. ಯಾವ ಪಾಯಿಂಟ್ ಆಗ್ಬೇಕು ಈಗ, ದ್ವಾದಶಸ್ತೋತ್ರ ಹೇಳ್ತಾನೆ ಅನ್ನೋದು ಪ್ಲಸ್ ಪಾಯಿಂಟ್. ಯಾತಕ್ಕೆ, ಎಷ್ಟು ಜನ ಮಾಡಕ್ ಸಾಧ್ಯ ಇದೆ ಪಾಪ, ಎಲ್ಲೋ ಥೌಸಂಡ್ಸ್ ಅಲ್ಲ, ಎಲ್ಲೋ ಲ್ಯಾಕ್ಸ್ ಅಲ್ಲಿ ಒಬ್ಬನಿದ್ದಾನೆ ಅಂತ ಆಯ್ತೀಗ. ಬಟ್ ತಪ್ಪು ಹೇಳ್ತಾರೆ, ಅದಕ್ಕೆ ಏನ್ ಮಾಡ್ಬೇಕು ಈಗ, ಅವನಲ್ಲಿ ಏನ್ ತೋರಿಸ್ಬೇಕು, ಅನುಕಂಪ ತೋರಿಸ್ಬೇಕು. ಗೊತ್ತಾಯ್ತಾ, ಇಲ್ಲಿ ಏನ್ ತೋರಿಸ್ಬಾರ್ದು, ತಪ್ಪು ಹೇಳ್ತಾರೆ ಪಾಯಿಂಟ್ಗಿಂತ ಹೆಚ್ಚಾಗಿ ಒಳ್ಳೆ ಕೆಲಸ ಮಾಡ್ತಾನೆ ಫಸ್ಟ್ ಪಾಯಿಂಟ್ ಆಗ್ಬೇಕು, ಅನುಕಂಪ ಮಾಡಿ ತೋರಿಸ್ಬೇಕು ಅವ್ರಿಗೆ. ನಾವೇನ್ ಮಾಡ್ತೀವಿ, ಬಾಯಿ ಬಂದ ಬೈದು ಬಿಡ್ತಾರೆ, ನೆಕ್ಸ್ಟ್ ಸಿನಿಮಾ ಶುರು ಮಾಡ್ಬಿಡ್ತಾನೆ, ದಾಸೋದ ಸಹವಾಸನ ಬೇಡ ಅಂತೇಳಿ ಏನ್ ಮಾಡ್ತಾನೆ, ಆ ರೀತಿ ಮಾಡಿ ಧರ್ಮ ಬಿಡಿಸಾಗ ಮಾಡಬಾರ್ದು. ಧರ್ಮ ಮಾಡೋರಲ್ಲಿ ಯಾವಾಗ ಏನ್ ತೋರಿಸ್ಬೇಕು, ಅನುಕಂಪ ತೋರಿಸ್ಬೇಕು. ತಪ್ಪು ಮಾಡ್ತಿರ್ತಾರೆ ಪಾಪ, ಅನುಕಂಪ ತೋರಿಸ್ಬೇಕು. ಆದ್ರೆ ತಿದ್ಕೊಳ್ಳೋದು ತಯಾರಿಲ್ಲ ಅಂದ್ರೆ ಅವಾಗ ಏನು ಮಾಡೋಕ್ಕಾಗದು. ತಪ್ಪು ಅಂತ ಹೇಳಿದ್ರು ಕೂಡ ಏನ್ ಮಾಡ್ತಾನೆ ಅವನು, ನಂಗೆ ಹೇಳ್ಕೊಟ್ಟಿರೋದೇ ಹೀಗಂತ ಏನ್ ಮಾಡ್ತೀರಿ, ಯಾರೋ ತಪ್ಪು ಹೇಳ್ಕೊಟ್ಟಿರ್ತಾರೆ ಹಾಗೆ ಅವ್ನು ಹೇಳ್ಕೊಟ್ಟಿದ್ದೆ ಹಾಗೆ. ಒಂದು ಮಾತಿದೆ, ಗುರುಗಳು ಮಾತು ಮೀರಬಾರದು ಅಂತೇಳಿ, ಅದಕ್ಕೆ ನಾವು ಅದೇ ಹೇಳ್ತೀನಿ ಹೇಳ್ತೀನಿ ಅಂದ್ರೆ ಭಾರಿ ಕಷ್ಟ. ಅಂಥವ್ರ ಸಹವಾಸ ಕಷ್ಟ ಆಗಿಬಿಡುತ್ತಲ್ಲ, ಅಂಥವ್ರು ಇದ್ದಾರೆ. ಬಹುಮಾನೇನ ಹೀನಾನಾಂ ಅನುಕಂಪಯ ಮೈತ್ರಾವಾ ಚಾತ್ಮತುಲ್ಯೇಶು ಯಮೇನ ನಿಯಮೇನ ಚ. ಆಮೇಲೆ ಇನ್ನೊಬ್ರು ಬರ್ತಾರೆ ಈಗ ನೋಡಿ, ಮೂರು ಗುಂಪಿದೆ ಈಗ. ಮಹತಾಂ ನಮಗೆ ದೊಡ್ಡವರು, ಹೀನಾನಾಂ ಚಿಕ್ಕವರು, ಮೈತ್ರಾವಾ ಆತ್ಮತುಲ್ಯೇಶು ನಮಗೆ ಈಕ್ವಲ್. ಅವ್ರಿಗೇನ್ ಮಾಡಬೇಕು, ಸ್ನೇಹ ತೋರಿಸ್ಬೇಕು. ಯಮೇನ ನಿಯಮೇನ ಚ, ಮೂರು ಭಾಗ ಇದೆ. ದೊಡ್ಡವರಿಗೆ ಗೌರವ, ಸಣ್ಣವರ ಮೇಲೆ ಪ್ರೀತಿ, ಸಮಾಜದ ಮೇಲೆ ಸ್ನೇಹ. ಮೂರು ತೋರಿಸಿದ್ರೆ ಸಾಧನೆ ಆಗ್ತದೆ. ನಮ್ಮ ಸಮಾಜದ ಮೇಲೆ ಮತ್ಸರ, ದೊಡ್ಡವರ ಮೇಲೆ ದ್ವೇಷ, ಸಣ್ಣವರ ಮೇಲೆ ತುಚ್ಛ ಭಾವನೆ. ಕತೆ ಮುಗಿದೋಯ್ತಾರೆ, ಏನಾಗ್ಬೇಕು ಸಾಧನೆ? ಎಂದೆಂದು ಸಾಧನೆ ಆಗೋದೇ. ಮೂರು ಸೇರಿಸ್ಬೇಕು, ಮೈತ್ರಾವ ಚಾತ್ಮತುಲ್ಯೇಶು ಸಮೇನ ನಿಯಮೇನ ಚ, ಯಮೇನ ನಿಯಮೇನ, ಯಮ ನಿಯಮಗಳ ಯೋಗಾಂಗಗಳು, ಯಮ ನಿಯಮಗಳನ್ನು ಅನುಸರಣೆ ಮಾಡಿ ಇದೆಲ್ಲ ನಿತ್ಯ ಫಾಲೋ ಮಾಡಿದ್ರೆ ಯಾವ ಪ್ರಾಬ್ಲಮ್ ಬರೋದೇ ಇಲ್ಲ. ತಿಳಿಸಿಲ್ಲ, ನಮ್ಮಷ್ಟಿನ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಾ ಒಂದು ಲಾರಿ ಬಂತಪ್ಪ, ಹೋಗ್ತಿದ್ದ ಅವನು ಪಕ್ಕದಲ್ಲಿ ಸೈಕಲ್ ಮೇಲೆ ಹೋಗ್ತಿದ್ದ, ತನಗೆ ದೊಡ್ಡ ವೆಹಿಕಲ್ ಬಂತು, ತಕ್ಷಣ ಏನ್ ಮಾಡ್ಬೇಕಾಗವನು? ದಾರಿ ಕೊಟ್ಬಿಡ್ಬೇಕಷ್ಟೆ. ಓಲ್ಡ್ ದಾರಿ ಕೊಡದೆ ಮುಂದೋಗ್ತಾರೆ, ಏನಾಗುತ್ತೆ ಈಗ? ಇಲ್ಲ ನಿಲ್ಸಿ ಬೈತಾನೆ, ಇಲ್ಲದ್ರೆ ಆಕ್ಸಿಡೆಂಟ್ ಮಾಡಿ ಹೋಗ್ಬಿಡ್ತಾನೆ ಅಷ್ಟೇ. ಆಕ್ಸಿಡೆಂಟ್ ನೋಡ್ತಾರೆ, ಕೊನೆ ಟಚ್ ಮಾಡಿದ್ರೆ ಕತೆ ಮುಗೀತೀವಿ. ಹೇಗೆ ಇನ್ನೊಂದು ವೆಹಿಕಲ್ ಬಂತಾರೆ, ಒಳಗೆ ಅವನು ಕೂತಿದ್ದಾನೆ, ಯೋಗ್ಯನೋ ಅಯೋಗ್ಯನೋ, ಯಾವುದು ಪ್ರಶ್ನೆ? ಹಿಂದೆ ನಮ್ಮ ಕಾರ್ ಬಂದಿದೆ, ಲಾರಿ ಬಂದಿದೆ, ಅಲ್ಲಿ ಬಸ್ ಬಂದಿದೆ, ನಮ್ಮ ಸ್ಪೀಡು ಅವ್ರ ಸ್ಪೀಡು ಡಿಫ್ರೆಂಟ್ ಇದೆ. ತಕ್ಷಣ ಏನ್ ಮಾಡ್ಬಿಡ್ತೀವಿ ನಾವೀಗ? ಡ್ರೈವರ್ ಯಾರು ಕಣ್ಣೆತ್ತು ಕೂಡ ನೋಡೋದಿಲ್ಲ, ಕಣ್ಣು ಬಿಟ್ಟು ದಾರಿ ಕೊಟ್ಟು ಕಳಿಸ್ಬಿಡ್ತೀವಿ ಅಷ್ಟೇ. ಸಣ್ಣ ವೆಹಿಕಲ್ ಬಂದ ಬಿಡೋದಿಲ್ಲ, ಬಡ್ಡಿ ಫಾರ್ಗ ಹೋಗ್ಬಿಟ್ಟು ಟಾಟಾ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗಾಗಲೇ. ಇದು ಕಾಮನ್ ಸೆನ್ಸ್ ಇದೆ. ಅಂದ್ರೆ ವೆಹಿಕಲ್ ರೋಡ್ ಟ್ರಾಫಿಕ್ ಹೇಗೆ ಫಾಲೋ ಮಾಡ್ತೀವಿ ರೂಲ್ಸ್ನ, ಆ ರೀತಿ ಲೈಫ್ ಟ್ರಾಫಿಕ್ ಅಷ್ಟೇ ಇದೆ. ರೋಡ್ ಟ್ರಾಫಿಕ್ ಅದು ಲೈಫ್ ಟ್ರಾಫಿಕ್. ದೊಡ್ಡವರಿಗೆ ಜಾಗ ಕೊಡೋದು, ಸಣ್ಣವರಿಗೆ ಹೆಲ್ಪ್ ಮಾಡೋದು, ಸಮಾನರಿಗೆ ಪ್ರೀತಿ ತೋರಿಸೋದು, ಆ ರೀತಿ ಮಾಡಿದ್ರೆ ಏನು ಸಮಸ್ಯೆ ಬರೋದಿಲ್ಲ. ಮೈತ್ರಾವ ಚಾತ್ಮತುಲ್ಯೇಶು ಯಮೇನ ನಿಯಮೇನ ಚ ಏತಾದೃಶ ಭಕ್ತಿ ತತ್ವ ಕಿಂ ಸಾಧನಂ ಅತಃ ನಿಷೇವಿತೇನ ಇತಿ. ನಿಷೇವಿತೇನ ಅನಿಮಿತ್ತೇನ ನಿಷ್ಕಾಮೇನ ನಿತರಾಂ ಸೇವಿತೇನ. ನಿಷೇವಿತೇನ ಅದಕ್ಕೆ ಹೇಳ್ತಾರೆ, ನಿಷೇವಿತೇನ ಅನಿಮಿತ್ತೇನ ನಿಷ್ಕಾಮೇನ ನಿತರಾಂ ಸೇವಿತೇನ. ಅನಿಮಿತ್ತಮಿತಿ ಪಾಠೇ ಯಥ ಫಲಂ ಫಲಾಭಿಸಂಧಿರಹಿತೋ ಭವತಿ ತಥಾ ನಿಷೇವಿತೇನ ಇತ್ಯರ್ಥ. ಫಲ ಮಾತ್ರ ಎಕ್ಸ್ಪೆಕ್ಟ್ ಮಾಡಬಾರದು. ಅಷ್ಟವರ್ಷ ಬ್ರಾಹ್ಮಣ ಉಪನಯೀತ ಇತ್ಯಾದಿ ವೇದ ವಿಹಿತೇನ ಸ್ವಧರ್ಮೇಣ ಕ್ರಿಯಾಯೋಗೇನ ಭಗವತ್ ಪೂಜಾ ಲಕ್ಷಣ ಯೋಗೇನ ಕರ್ಮಯೋಗೇನ ವಾ. ತಂದೆ ದೊಡ್ಡ ಸಂಧ್ಯಾ ನಾಣ್ಯಕ್ಕೆಲ್ಲ ಮಾಡ್ಕೋತಾ ಇದ್ದಾನೆ, ಮಗನಿಗೆ 8 ವರ್ಷ ಬಂತೀಗ, ತಕ್ಷಣ ಏನ್ ಮಾಡ್ಬೇಕು ಅವನೀಗ? ನನ್ನ ಪಾಡಿನ ಮಾಡ್ಕೋತಾ ಹೋಗ್ತೇನೆ, ಅವನ ಹಣೆ ಬಾರ ಅಂತ ಹೇಳಾಗಿಲ್ಲ. ಉಪನಯನ ಮಾಡೋದು ಒಂದು ಭಾಗ, ಇವನಿಗೆ ಉಪನಯನ ಮಾಡಿಸೋ ಒಂದು ದೊಡ್ಡ ಕರ್ತವ್ಯ, ಉಪನಯನ ಮಾಡಿಸ್ಬಿಟ್ಟ. ಅವನಿಗೆ ಸಂಧ್ಯಾ ಮಾಡೋದು ಮತ್ತೊಂದು ಕರ್ತವ್ಯ, ತಾನು ಸಂಧ್ಯಾ ಮಾಡೋದು ಎಷ್ಟು ಕರ್ತವ್ಯನೋ ಅವನ ಕೈಲೇ ಮಾಡಿಸೋ ದೊಡ್ಡ ಕರ್ತವ್ಯ. ನಾವೇನ್ ಮಾಡ್ತೇವೆ, ನನ್ನ ಕೆಲಸ ಮುಗಿದ ಮುಂದೇನಾದ್ರೂ ಮಾಡ್ಕೋ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಜೊತೆಗೆ ಕಲಿಸ್ಬೇಕಾದ್ರೆ ಆ ಭಾಗ ಬಿಟ್ಬಿಡ್ತಾರೆ ಜನ, ನಮ್ಮ ಪಾಡಿ ಸಂಧ್ಯಾನ ಮಾಡ್ಕೊಂಡು ಹೋಗ್ತೇವೆ, ನಮ್ಮ ಪಾಡಿ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಕೊನೆಗೆ ಪೂರ್ತಿ ಬಿಟ್ಟು ಡೀಲಿಂಗ್ ಕಾಯ್ಬಿಡ್ತಾರೆ, ಮಾಡಬಾರ. ಅದನ್ನೆಲ್ಲ ಹೇಳ್ತಾರೆ, ಎಲ್ಲ ಎರಡು ನಿಯಮ ಅಂಬೋದು ಎರಡು ವಿಧ. ಅದಕ್ಕೆ ರಾಯರು ಕರಿಷ್ಯೆ ಕಾರಯಿಷ್ಯೇ ಚ ಅಂತ ಎರಡು ಹೇಳಿದ್ದು ಅದಕ್ಕೆ. ಆಧ್ಯಾತ್ಮಿಕ ಅನುಶ್ರವಣ ಇದನ್ನು ಹೇಳ್ತಾರೆ ಇಲ್ಲಿ. ಕಲ್ಪಾಲಾಭಿಸ ನಾತಿ ಹಿಂಸ್ರೇಣ ಪ್ರಾಣಿ ಉಪದ್ರವ ರಹಿತೇನ. ಪ್ರಾಣಿಗಳಿಗೆ ಉಪದ್ರವ ಕೊಡಬಾರ್ದು, ನಮ್ದು ಯಾವುದೇ ಕರ್ಮಾಚರಣೆ ಪ್ರಾಣಿ ಹಿಂಸೆ ಕಾರಣ ಆಗಬಾರದು. ಇನ್ನೊಬ್ಬರಿಗೆ ನೋಯಿಸೋದಾದ್ರೆ ಧರ್ಮ ಅಲ್ಲ ಅದು, ಇನ್ನೊಬ್ಬರಿಗೆ ನೋವು ಕೊಡೋದಾದ್ರೆ ಧರ್ಮ ಅಲ್ಲ ಅಂತ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಮಧ್ಯಜ್ಞಾನ ದರ್ಶನಾದಿಭಿ ಭೂತೇಶು ದಿಷ್ಟಗಳು ಅಂದ್ರೆ ತೀರ್ಥಕ್ಷೇತ್ರಗಳು, ರೂಪಗಳು, ದರ್ಶನಗಳು ಯಾವ್ದು ಬೇಕಾದ್ರೂ ಆಗಬಹುದು. ಸನ್ನಿಧಾನ ಇರೋ ಸ್ಥಳ ಅಂತ ಅರ್ಥ. ಜೀವೇಶು ಅಂತರ್ಯಾಮಿತ್ವೇನ ಮದ್ಭಾವತಯ ಮಮ ಸ್ಮರಣ ಲಕ್ಷಣ ಉಪಾಸನೆಯ ಸತ್ತೇನ ಭೂತಹಿತೇನ ವಚಸ ಅಸಂಗಮೇನ ದುರ್ಜನ ಸಂಗರಾಹಿತ್ತೇನ. ಅಸಂಗಮ ಅಂದ್ರೆ ದುರ್ಜನ ಸಹವಾಸವನ್ನು ಮಾಡದೇ ಇರೋದು. ಮುಂದೆ ಹೇಳ್ತಾರೆ, ಮಹತಾಂ ಸೋತ್ತಮಾನ ಬಹುಮಾನೇನ ಅರ್ಚನೇನ. ಸೋತ್ತಮರಿದ್ದಾರೆ ಅವರು ಬಹುಮಾನ ಕೊಡಬೇಕು. ಹೀನಾನ ಬಹುಮಾನ ಕೊಡೋ ಪ್ರೈಸ್ ಕೊಡಬೇಕು ಅಂತ ಅರ್ಥ ಅಲ್ಲ, ಗೌರವ ಕೊಡಬೇಕು ಅಂತ ಅರ್ಥ. ಜೀವೇಶು ಅಂತರ್ಯಾಮಿತ್ವೇನ ಮದ್ಭಾವನೆಯ ಮಮ ಸ್ಮರಣ ಲಕ್ಷಣ ಉಪಾಸನೆಯ ಸತ್ತೇನ. ಯಾರೋ ಒಬ್ರು ಬಂದ ಮನೆಗೆ, ಒಳಗೆ ಭಗವದ್ ರೂಪ ಬಂದಾಗಾಯ್ತು. ಈಗ ಒಳಗೆ ಏನಿದ್ದಾರೆ, ಈಗ ಒಂದು ರೂಪ ಇದೆ ಭಗವದ್ ರೂಪ ವಿಶೇಷ ಬಂದಾಗಾಯ್ತಲ್ಲ, ಅದು ಚಲಪ್ರತಿಮೆ, ಅದು ಕೂಡ ಭಾರಿ ಖುಷಿ ಆಯ್ತು. ಆ ರೀತಿ ಮಾಡಬೇಕು, ವ್ಯಕ್ತಿಯಾಗಿ ನೋಡಬಾರ್ದು ಅವನನ್ನ. ಯಾರೇ ಏನೇ ಬಂದರೂ ಕೂಡ ಏನಾಗಿರ್ತಾನ ಅವನು? ಒಬ್ಬ ವ್ಯಕ್ತಿ. ವ್ಯಕ್ತಿಯೊಳಗೆ ದೇವರಿಲ್ಲದವರು ಬದುಕೋದಿಲ್ಲ ಅವನು, ಆದ್ರಿಂದ ದೇವರ ಸನ್ನಿಧಾನ ಇದೆ. ಸ್ಮರಣ ಲಕ್ಷಣ ಉಪಾಸನೆಯ ಸತ್ತೇನ ಮಹತಾಂ ಸೋತ್ತಮ ತುಲ್ಯೇಶು ಸಸಮೇಶು ಸಮರಾದವರಿದ್ದಾರಲ್ಲ ಅವರಿಗೆ ಮೈತ್ರ್ಯಾಂ ಮಿತ್ರಭಾವೇನ ಜಾತ್ವಾ ತದ್ರಕ್ಷಣ ಅಭಾವೇನ ಇತ್ಯರ್ಥ. ಇಷ್ಟೆಲ್ಲ ಮಾಡಿದ್ರೆ ಸಮಸ್ಯೆ ಬರೋದೇ ಇಲ್ಲ. ಆಧ್ಯಾತ್ಮಿಕ ಅನುಶ್ರವಣಾತ್ ಮುಂದೆ, ಆಧ್ಯಾತ್ಮಿಕ ಅನುಶ್ರವಣಾತ್ ನಾಮ ಸಂಕೀರ್ತನಾಚ್ಯಮೆ. ಆಧ್ಯಾತ್ಮಿಕ ಶಾಸ್ತ್ರ ಕೇಳಬೇಕು, ವೇದಾಂತ ಶಾಸ್ತ್ರ ಶ್ರವಣಾತ್ ಅರ್ಥ ಬರೀತಾರೆ. ಆಧ್ಯಾತ್ಮಿಕ ಅನುಶ್ರವಣಾತ್ ಅಂದ್ರೆ ವೇದಾಂತ ಶಾಸ್ತ್ರ ಶ್ರವಣಾತ್, ವೇದಾಂತ ಶ್ರವಣ ಶಾಸ್ತ್ರವನ್ನು ಶ್ರವಣ ಮಾಡಬೇಕು. ವೇದಾಂತ ಶಬ್ದಕ್ಕೆ ಬ್ರಹ್ಮಸೂತ್ರ ಅಂತ ಮುಖ್ಯ ಅರ್ಥ, ಬ್ರಹ್ಮಸೂತ್ರ ಮುಖ್ಯ ಅರ್ಥ, ಉಪನಿಷತ್ತು ಅಂತ ಆಮೇಲಿನ ಅರ್ಥ, ಸಚ್ಚಾಸ್ತ್ರ ಅಂತ ಇನ್ನೊಂದು ಅರ್ಥ. ಆದಷ್ಟು ತಮ್ಮ ಅಧಿಕಾರ ಯಾವ್ದಿದೆಯೋ ಅದನ್ನು ಅದಕ್ಕೆ ಅಭ್ಯಾಸ ಮಾಡಬೇಕು. ಒಳ್ಳೆ ಜ್ಞಾನಿ ಅದನ್ನು ಆ ಸಮಯಕ್ಕೆ ಪಾಠ ಪ್ರವಚನ ಮಾಡ್ಕೊಂಡಿರ್ಬೇಕೇ ಹೊರತು ಸಾಮಾನ್ಯ ರೀತಿ ಭಜನೆ ಮಾಡ್ತಾ ಕೂತ್ರೆ ಪ್ರಯೋಜನ ಇಲ್ಲ. ದೊಡ್ಡ ಸುಧಾ ವಿದ್ವಾಂಸ ಪಾಠಕ್ಕೆ ಬಂದ ಎಷ್ಟೋದನ್ನು ಬಿಟ್ಟುಬಿಟ್ಟ, ಭಜನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟ ನಡಿ ಅಂತೇಳಿ. ಆಕ್ಚುಲಿ ಭಜನೆ ಕೆಟ್ಟದಲ್ಲ, ಆದರೆ ಇವನು ಮಾಡೋ ಕೆಲಸ ಅಲ್ಲ, ಮಾಡೋಕ್ಕೆ ಬೇರೆ ಜನ ಇದ್ದಾರೆ. ಇವನು ಮಾಡಬಹುದಾ ನಂಬರ್ ಒನ್ ಮಾಡಬೇಕು ಅಂತ ಮೊದಲೇ ಹೇಳಿದ್ದಾರೆ. ಅತ್ಯುತ್ತಮವಾದ ಮಾಡಬೇಕು ಹೊರತು ಬೇರೆ ಅಲ್ಲ. ಯೂನಿವರ್ಸಿಟಿಗಳಲ್ಲಿ ಪ್ರೈಮರಿ ಕ್ಲಾಸ್ ಶುರು ಮಾಡಿಬಿಟ್ರೆ ಯಾವಾಗ ಆಗ್ತದೆ? ಪ್ರೈಮರಿ ಸ್ಕೂಲ್ ಅದು ಕೂಡ ಎಜುಕೇಷನ್ ಹೌದು, ಬಟ್ ಹೈಯರ್ ಎಜುಕೇಷನ್ ಅಲ್ಲ. ಅದಕ್ಕೆ ಆ ತಾರತಮ್ಯ ಜ್ಞಾನ ಇರಬೇಕು. ಆಧ್ಯಾತ್ಮಿಕ ಅನುಶ್ರವಣ ನಾಮ ಸಂಕೀರ್ತನ ಅಚ್ಚಮೆ, ಯಾವಾಗಲೂ ಪಾಠ ಪ್ರವಚನ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾಮ ಸಂಕೀರ್ತನ ಅಚ್ಚಮೆ, ದೇವರ ಹೆಸರು ಹೇಳ್ತಿದ್ರಾಯ್ತು, ಅದೇ ಒಂದು ರೀತಿ ಪಾಠ ಪ್ರವಚನ. ಹರಿ ಅಂತ ಹೇಳಿದ, ಹರೇ ನಮಃ ಅಂದ, ಎಷ್ಟು ಅರ್ಥ ಸೇರ್ಕೊಂಡಿದೆ ಅದರೊಳಗೆ. ಅದು ನಾಮೋಚ್ಚಾರಣೆ ಒಂದು ಶಾಸ್ತ್ರಾನುಸಂಧಾನದ ಕಾರ್ಯ. ನೆಕ್ಸ್ಟ್ ಆರ್ಜವೇನ ಆರ್ಯ ಸಂಜ್ಞೇನ ನಿರಹಂಕ್ರಿಯೆಯ ತಥಾ ಆರ್ಜವೇನ. ಆಚಾರ್ಯ ಇಲ್ಲಿ ಯಾವುದು ಬರದೇ ಇಲ್ಲ, ಎಲ್ಲ ಗೀತಾ ಭಾಷೆಯಲ್ಲಿ ಬರೀತಾರೆ. ಇಲ್ಲಿ ಯಾರು ಸೇರಿಸ್ಕೊಂಡು ಬಂದಿಲ್ಲ, ಅಲ್ಲಲ್ಲಿ ಬಿಟ್ಟುಬಿಡ್ತಾರೆ. ಅಲ್ಲಿ ಇಲ್ಲಲ್ಲೇ ಸೇರಿಸ್ಕೊಂಡು ಹೋಗಿಬಿಟ್ಟರೆ ಕರೆಕ್ಟಾಗಿ ಅದು ಭಗವತ್ ತಾತ್ಪರ್ಯ ಪೂರ್ತಿ ಆಗಿಬಿಡುತ್ತೆ. ಆರ್ಜವೇನ ಅಂದ್ರೇನು? ಮನೋವಾಕ್ಕಾಯ ಕರ್ಮಣ ಅವೈಪರೀತ್ಯೇನ ಆಚಾರ ಬರೀತಾರೆ. ಮನಸ್ಸು ಮಾತು ಕೃತಿಯಲ್ಲಿ ಏನಿರಬಾರದು ವಂಚನೆ. ಮನಸ್ಸಿನ ಏನೋ ಇಟ್ಟಿಗೆ ಏನೋ ಮಾತಾಡ್ತಾನೆ, ಏನೋ ಮಾಡ್ತಾನೆ, ಮತ್ತೆ ಆಡೋದೊಂದು ಹೇಳೋದೊಂದು ಮಾಡೋದೊಂದು, ಆಡಿದ್ದೇ ಹೇಳಿದ, ಹೇಳಿದ್ದೇ ಮಾಡಿದ, ಅದೇ ಮನಸ್ಸಲ್ಲಿತ್ತು. ಅದು ಕಾಯೇನ ವಾಚ ಮನಸ್ಸ, ಆ ಒಂದು ಹೊಂದಾಣಿಕೆ ಇರಬೇಕು. ಮಿತ್ರಭಾವೇನ ಜ್ಞಾತ್ವ ಮುಂದೆ ನಿರಹಂಕ್ರಿಯೆಯ ಆರ್ಜವೇನ ಆರ್ಯ ಸಂಘೇನ. ನೋಡಿ ಹಿಂದೆ ಹೇಳಿದ್ರು ಅಸಂಗಮೇನ ಅಂತ ಹೇಳಿದ್ರು, ಈ ಸಂಘ ಮಾಡಿ ಅಂತ ಹೇಳ್ತಾರೆ. ಆರ್ಯರ ಸಂಘ ಅಂದ್ರೇನು? ಪೂಜ್ಯರ ಸಂಘ, ಯೋಗ್ಯರ ಸಂಘ ಮಾಡಲೇಬೇಕು. ಆರ್ಯ ಸಂಘೇನ ನಿರಹಂಕ್ರಿಯೆಯ ತಥಾ, ಅಹಂಕಾರ ಮಾತ್ರ ಯಾವಾಗಲೂ ಬಿಡಬೇಕು. ಏನೇ ಕೆಲಸ ಮಾಡ್ತಿದ್ರು ಕೂಡ ಅಹಂಕಾರಕ್ಕೆ ಅವಕಾಶ ಕೊಡಬಾರದು. ದೇಹಾದೌ ಅಹಂ ಮಮತಾ ವರ್ಜನೇನ, ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆ ಇರಬೇಕು. ಅದೇ ರೀತಿ ದೇಹ ನಮ್ದು ಇತ್ಯಾದಿ ಅಭಿಮಾನ ಇರಬಾರದು. ಮದ್ಧರ್ಮೇಣಾಪಿ ಯರಿ ಹೇತೈ ಪರಿಸಂಶುದ್ಧ ಆಶಯ ಪುರುಷಸ್ಯ ಅಂಜಸಾಭ್ಯೇತಿ ಶ್ರುತಮಾತ್ರ ಗುಣಂ ಹಿಮಾಂ. ಮದ್ಧರ್ಮೇಣಾಪಿ ಯರಿ ಹೇತೈ ಪರಿಸಂಶುದ್ಧ ಆಶಯ. ಮದ್ಧರ್ಮ ಎಲ್ಲ ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು, ಆಗ ಪರಿಸಂಶುದ್ಧ ಆಶಯ ಮನಸ್ಸೆಲ್ಲ ಶುದ್ಧ ಆಗಿಬಿಡುತ್ತೆ. ಪುರುಷಸ್ಯ ಅಂಜಸಾಭ್ಯೇತಿ ಶ್ರುತಮಾತ್ರ ಗುಣಂ ಹಿಮಾಂ, ಆಗ ನನ್ನ ಭಕ್ತಿ ಬಂದೇ ಬರುತ್ತೆ, ನಾನು ಸಿಕ್ಕೇ ಸಿಗ್ತೀನಿ ಅಂತ ಹೇಳ್ತಾರೆ. ಮದ್ಧರ್ಮೇಣ ಊರ್ಧ್ವಪುಂಡ್ರಾದಿ ಧಾರಣಾದಿನ, ಭಾಗವತ ಧರ್ಮ ಅಂತ ಒಂದು, ಊರ್ಧ್ವಪುಂಡ ಧಾರಣ, ಪಂಚಮುದ್ರಾ ಧಾರಣ ಅವೆಲ್ಲ ಮಾಡ್ಕೋಬೇಕು. ಸ್ವಧರ್ಮಾದಿ ಅನುಷ್ಠಾನ ಫಲಮಾಹ ಯರಿಹೀತಿ, ಇದರ ಫಲಿತಾಂಶ ಏನು ಅಂದ್ರೆ ಪುರುಷಸ್ಯ ಉಪಾಸಕಸ್ಯ ಯರಿಹಿ ಯದಾ ಕಥಿತೈರೇತೈ ಧರ್ಮಾದಿಭಿ ಅನುಷ್ಠಿತೈ ಅಂತಃಕರಣಂ ಆಶಯ ಪರಿತಃ ಶುದ್ಧ, ಫುಲ್ ಕ್ಲೀನ್ ಆಗಿಬಿಡುತ್ತೆ. ಸ್ಯಾತ್ ತದಾ ಅಂಜಸ ಕಾಲಕ್ಷೇಪ ಮಂತರೇಣ, ಆಗ ಹೆಚ್ಚು ಡಿಲೇ ಆಗೋದಿಲ್ಲ, ದೇವರ ಅನುಗ್ರಹ ಆಗಿರ್ಬೇಕಾದ್ರೆ ಡಿಲೇ ಆಗೋದಿಲ್ಲ, ಬೇಗ ಆಗಿಬಿಡುತ್ತೆ. ಯಥಾ ವಾತರಯೋ ವಾತರಥೋ ಘ್ರಾಣಂ ಆವೃಂಗ್ತೇ ಗಂಧ ಆಶಯಾತ್ ಏವಂ ಯೋಗರಥಂಚೇತ ಆತ್ಮಾನಂ ಅವಿಕಾರಿಯತೆ. ಶ್ರುತಮಾತ್ರ ಗುಣಂ, ಕೇವಲ ಗುಣ ಏವ ಶ್ರುತಃ ನ ದೋಷಃ ಯಶಸಃ ಶ್ರುತಮಾತ್ರ ಗುಣಃ ತಮ್ಮ ಅಂಜಸ ತತ್ವಂ ಮಾಮಭ್ಯೇತಿ ತನ್ಮಯಃ. ಹೀಗೆ ಗುಣಗಳನ್ನು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋದಂತೆ, ದೋಷಗಳನ್ನು ಬಿಡ್ತಾ ಬಿಡ್ತಾ ಹೋದಂತೆ, ಆಗ ನಾನು ಭಕ್ತಿ ಕೊಡ್ತೇನೆ. ಗುಣಾಹ ಶ್ರುತಃ ಸುವಿರುದ್ಧಾಶ್ಚ ದೇವೇ ಇತ್ಯಾದಿ ವಾಕ್ಯಂ ಹಿ ಶಬ್ದ ಗೃಹೀತಂ. ಅದರ ಜೊತೆಗೆ ದೇವರಲ್ಲಿ ಗುಣಗಳನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ದೇವರಲ್ಲಿ ಗುಣ ಚಿಂತನೆ ಮಾಡ್ತಾ ಹೋದ್ರೆ ನಮಗೆ ಗುಣ ಬರಕ್ಕೆ ಶುರುವಾಗುತ್ತೆ. ದೇವರಲ್ಲಿ ದೋಷ ಚಿಂತನೆ ಮಾಡಿದ್ರೆ ದೋಷ ಬರಕ್ಕೆ ಶುರುವಾಗುತ್ತೆ. ಉಪಾಸನೆಗೆ ತಕ್ಕ ಫಲ ದೇವರು ಕೊಡ್ತಾರೆ, ಅದಕ್ಕೆ ಆ ರೀತಿ ಮಾಡ್ತಾ ಇರಬೇಕು. ಯಥಾ ವಾತರಥೋ, ಅದ್ರ ಫಲಿತಾಂಶ ಏನು ಅಂದ್ರೆ ಪರಿಶುದ್ಧ ಆಶಯಸ್ಯ ಹರೌ ಮನಪ್ರಸಾದ ಪ್ರಕಾರ ಮುಕ್ತಿ ಯಥಾಯಿ. ಪರಿಶುದ್ಧವಾದ ಮನಸ್ಸು ಹೇಗೆ ದೇವರಲ್ಲಿ ನಡುತ್ತೆ ಅಂದ್ರೆ ಯಥಾ ದೃಷ್ಟಾಂತ, ಯಥಾ ವಾತರಥೋ ಘ್ರಾಣಂ ಆವೃಂತೆ ಗಂಧ ಆಶಯಾತ್ ಏವಂ ಯೋಗರಥಂ ಚೇತಃ ಆತ್ಮಾನಂ ಅವಿಕಾರೀಯತೆ. ಯಥಾ ಆಶಯಾತ್ ಪುಷ್ಪಾದಾಗತ್ಯ ವಾತರಥ ವಾತಯವ ರಥೋ ಯಶ ಸ ತಥಾ ಗಂಧೋ ಘ್ರಾಣಂ ಆವೃಂತೆ ಆವೃಣೋತಿ ವಶೀಕರೋತಿ ಏವಂ ಉಕ್ತ ಸಾಧನಾಖ್ಯ ಯೋಗೇನ ಹರೌ ರಥಂ ಮದ್ಯದ್ವಿಕಾ ಯದವಿಕಾರಿ ವಿಷಯವಿಕಾರ ರಹಿತಂ ತಚ್ಚೇತಃ ಆತ್ಮಾನಂ ಹರಿಪ್ರಸಾದಾಭಿಮುಖಂ ಕರೋತಿ ಇತ್ಯನ್ವಯ. ಏನಾಗಿದೆ, ಅವರು ಕೂತಿದ್ದೇವೆ, ಎಲ್ಲೋ ಒಂದು ಹೂವಿದೆ, ಗಾಡಿ ಬೀಸ್ತು, ಹೂ ನಮ್ಮ ಪರಿಮಾಣ ನಮ್ಮ ಮೂಗಿ ಬಡೀತು, ತಷ್ಟ ಮೂಗಿ ಯಾವ ಕಡೆ ಹೋಗುತ್ತೆ, ಈಗ ಆ ಹೂ ಕಡೆ ನೋಡುತ್ತೆ ಹೊತ್ತಾನೆ, ಆ ಗಂಧ ಬಂದಿದ್ರಿಂದ ಎಲ್ಲಿಂದ ಬಂತು ಯೋಚನೆ ಮಾಡಿ ಆ ಹೂ ಕಡೆ ನೋಡುತ್ತೆ. ಅದೇ ರೀತಿನೇ ಈ ರೀತಿ ಇದ್ದಾಗ ದೇವ್ರ ಮೇಲೆ ನಮ್ಮ ಕಿವಿಗೆ ಬಿತ್ತು, ಆ ಕಡೆ ಮನಸ್ಸು ಹೋಗುತ್ತೆ ಅಂತ ಹೇಳ್ತಾರೆ. ಹೂವಿನ ಕಡೆ ಮನಸ್ಸು ಹೇಗೆ ಹೋಯ್ತಲ್ಲ, ಹೂ ಡೈರೆಕ್ಟ್ ಕಂಡಿಲ್ಲ ಅವನಿಗೆ, ಯಾವ್ದ್ರಿಂದ ಕಾಣಿಸ್ತು, ಗಂಧದ ಮೂಲಕ ಕಾಣಿಸ್ತು. ಅದೇ ರೀತಿನೇ ದೇವ್ರ ಮಹಿಮೆ ಹೇಗೆ ಗೊತ್ತಾಗುತ್ತೆ ನಮಗೆ, ಜ್ಞಾನಿಗಳ ಸಹವಾಸದಿಂದಾಗಿ ಕೇಳಿ ಕೇಳಿ ದೇವ್ರ ಕಡೆ ಮನಸ್ಸು ಹೋಗುತ್ತೆ. ಮೊದಲು ವಾಸನೆ ಬಂತು, ಆ ಕಡೆ ನೋಡಿದ, ದೇವ್ರ ಮಹಿಮೆ ಕೇಳಿದ, ಅಪರೋಕ್ಷ ಜ್ಞಾನ ಬಂತು. ಮುಂದೆ ಇದು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ, ಗಂಧ ಅಂಬೋದು ಪರೋಕ್ಷ, ಹೂ ಎಂಬುದು ಅಪರೋಕ್ಷ, ಪರಿಮಳವು ಸುವನದೊಳಗೆ. ಆ ಮಾತಿಗೆ ಅರ್ಥ ಇದೆ, ಗಂಧದ ಮೂಲಕ ಹೂವನ್ನು ಹೇಗೆ ನೋಡುತ್ತೇವೋ ದೇವರನ್ನ ನಾವು ಪರೋಕ್ಷ ಜ್ಞಾನದ ಮೂಲಕ ಅಪರೋಕ್ಷ ಜ್ಞಾನದಿಂದ ಕಾಣಬೇಕು ಅಂತ ಅರ್ಥ. ವಾತರಥ ಅಂತ ಕರೀತಾರೆ ವಾಸನೆಗೆ, ಏನಂತ ವಾತರಥ ರಥ ಅಂದ್ರೇನು? ವೆಹಿಕಲ್. ಗಂಧ ಬರಲಿಕ್ಕೆ ವೆಹಿಕಲ್ ಯಾವುದು? ಗಾಡಿ. ಅದು ವಾತರಥ ಅಂತ ಪದ ಉಪಯೋಗಿಸಿದ್ದಾರೆ. ಯದಾ ಯಥಾ ವಾತರಥೋ ಘ್ರಾಣಂ ಆವೃಂತೆ ಗಂಧ ಆಶಯಾತ್ ಏವಂ ಯೋಗರಥಂ ಚೇತಃ ಆತ್ಮಾನಂ ಅಭಿಕಾರಿಯತ್. ಯೋಗರಥನಾದವನು ಇರ್ತಾನಲ್ಲ, ಅವನ ಬಳಿ ದೇವರ ಮಹಿಮೆ ಹೀಗೆ ಬರುತ್ತೆ, ಮುಟ್ಟುತ್ತೆ ಅಂತ ಹೇಳ್ತಾರೆ. ವಶೀಕರೋತಿ ಯೋಗೇನ ಹರೌ ರಥಂ ಯದಭಿಕಾರಿ ವಿಷಯ ವಿಕಾರ ರಹಿತಂ ತಚ್ಚೇತಃ ಆತ್ಮಾನಂ ಹರಿಪ್ರಸಾದಾಭಿಮುಖಂ ಕರೋತಿ ಇತ್ಯನ್ವಯಃ. ಅನೇನ ನಿರ್ಗುಣ ಭಕ್ತಿಯೋಗವಾನ್ ಆತ್ಯಂತಿಕ ಭಕ್ತಿಯೋಗವಾನ್ ಭೂತ್ವಾ ಪರಮಾತ್ಮಾಪರೋಕ್ಷವಾನ್ ಭವತಿ ಇತ್ಯುಕ್ತಂ. ಈ ರೀತಿ ಮಾಡ್ತಾ ಮಾಡ್ತಾ ಕೊನೆಗೆ ಅವನು ಅಪರೋಕ್ಷ ಜ್ಞಾನಿಯಾಗಿ ಬಿಡ್ತಾನೆ ಅಂತ ಅರ್ಥ. ಭಕ್ತಿಗೂ ಜ್ಞಾನಕ್ಕಿರೋ ಸಂಬಂಧ ಇದು. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತಸ್ಸದಾ ತಮವಜ್ಞಾಯ ಮಾಂ ಮರ್ತ್ಯಃ ಕುರುತೆ ಅರ್ಚಾವಿಡಂಬನಂ. ಎಷ್ಟು ಇಂಪಾರ್ಟೆಂಟ್ ಇದು. ನಾನು ಎಲ್ಲ ಪ್ರಾಣಿಗಳಲ್ಲೂ ವಾಸ ಮಾಡ್ತೇನೆ, ಅದನ್ನ ಬಿಟ್ಟು ಬಿಟ್ಟು ಬರೀ ಪೂಜೆಯಲ್ಲಿ ಮಾತ್ರ ನಾನು ಪೂಜೆ ಮಾಡ್ತಾರಲ್ಲ, ಅದು ಪೂಜೆಯಲ್ಲ, ಅದು ಆಭಾಸ ಅಂತ ಕರೀತಾರೆ. ಪೂಜಾ ಕಾಲಕ್ಕೆ ಮಾತ್ರ ಪೂಜೆ, ಬಂದು ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ. ಯಾರೋ ಬಂದರು ಅವ್ರು ಬೈದು ಕಳಿಸು ಅಂತ ಹೇಳಿದ, ಬರೀ ಕಳಿಸ್ಲಿಲ್ಲ, ಇಲ್ಲ ಅಂತ ಹೇಳಿಲ್ಲ, ಬೈದು ಬಾಯಿ ಬಂದ ಬೈದಕ್ಕೆ ಇನ್ನೊಂದು ಬರಬಾರ್ದು ಅಂತ ಹೇಳಿದ. ಹಸು ಬಂದಿತ್ತು ಹೊಡೆದು ಕಳಿಸು ಅಂತ ಹೇಳಿದ. ಇಲ್ಲಿ ನೋಡಿದ್ರೆ ಪೂಜೆ ಮಾಡ್ತಿದ್ದಾನೆ, ಅಲ್ಲಿ ನೋಡಿದ್ರೆ ಏನ್ ಮಾಡ್ತಿದ್ದಾನೆ? ಅವಮಾನ ಮಾಡ್ತಾ ಇದ್ದ. ಏನ್ ಮಾಡ್ಬೇಕಾಗ? ಆ ರೀತಿ ಮಾಡಬಾರ್ದು. ಸರಿಯಾದ ಒಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿನ ಅಟೆಂಡರ್ನು ಎದುರು ಹಾಕೊಂಬುದಿಲ್ಲ, ಹೌದಾನೆ? ಪ್ರತಿಯೊಬ್ಬ ಆಫೀಸರ್ ಅಟೆಂಡರ್ ಸಮೇತ ಎಲ್ರಿಗೂ ಕೈ ಬೆಚ್ಚ ಮಾಡಿರೋ ಮಾಡಿರ್ತಾನೆ. ಅದೇ ರೀತಿನೇ ಎಂದು ಕೂಡ ನಾವು ಸಾತ್ವ ವೈಷ್ಣವರಾಗಿದ್ರೆ ದೊಡ್ಡವರಲ್ಲಿ ಸಣ್ಣವರಲ್ಲಿ ಏನ್ ಮಾಡಬಾರದು? ದೂರ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಬಹಳ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಅರ್ಚಾ ವಿಡಂಬನ, ಇಮಿಟೇಷನ್. ಅದು ಪ್ಯೂರ್ ನಿಜವಾದ ಅರ್ಥ ಇಮಿಟೇಷನ್ ಡೈಮಂಡ್ ಹಾಗೋ ಇಮಿಟೇಷನ್ ಪೂಜೆ ಅಷ್ಟೇ, ಅದು ನಿಜವಾದ ಪೂಜೆ. ಇಮಿಟೇಷನ್ ಡೈಮಂಡ್ ಇಸ್ ನೋ ಡೈಮಂಡ್. ಸೊ ಇಮಿಟೇಷನ್ ಪೂಜಾ ಇಸ್ ನೋ ಪೂಜಾ. ಅದೇ ಉದರ ವೈರಾಗ್ಯವಿದು ಅಂತ ಕರೆದು ಇಂಥ ಪೂಜೆಗೆ. ಅದು ಪೂಜೆ ಬಿಟ್ಟಿಲ್ಲ ಅವನು, ಪೂಜೆನೆ ಮಾಡೋದಿಲ್ಲ ಅವನ ಕೇಸ್ ಬಿಟ್ಬಿಡಿ. ಪೂಜೆ ಮಾಡ್ತಾನೆ, ಅವಮಾನ ಮಾಡ್ತಾನೆ, ಇನ್ನೊಂದು ಕೇಸ್ ಇದೆ. ಇವನು ಕೂಡ ಉತ್ತಮ ಭಕ್ತನಲ್ಲ ಅಂತ ಹೇಳಿದ್ರೆ ಇವೆಲ್ಲ ಡೈಲಿ ಕರೆಕ್ಟ್ ಮಾಡ್ಕೊಳ್ಳೋದು ಬೇಕಾದ ಅಂಶ ಇದೆ. ಡೈಲಿ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಮುಖ್ಯವಾದ ಅಂಶಗಳು. ಪರಿಶುದ್ಧ ಆಶಯ ಅಷ್ಟೇ. ಇಲ್ಲಿ ನಮಗೆಲ್ಲ ಏನ್ ಪ್ರಶ್ನೆ ಬರ್ತಾರೆ? ರಾಯರ್ ಮಂತ್ರಾಲಯದಲ್ಲಿ ಕೂತಿದ್ದಾರೆ, ಸೇವೆ ಮಾಡ್ತಾನೆ, ಸೇವೆ ಕೇಳ್ಕೊತಾರೆ, ಏನ್ ಬೇಕಪ್ಪ ಅಂದ್ರೆ ಕೊಡ್ತಾರೆ. ಯಾರು ಬೇರೆ ಕೆಲಸ ಇಲ್ಲೇನು ಗೊತ್ತಾಯ್ತಿಲ್ಲ. ದೇವ್ರ ಧ್ಯಾನ ನಮ್ ಕಡೆ ಯಾಕೆ ನೋಡ್ತಾರೆ ಅಂದ್ರೆ ಇದು ದೇವ್ರ ಪೂಜೆ ಒಂದು ಭಾಗ. ಅರ್ಥ ಆಯ್ತಾ? ಈಗ ಆಶ್ರಿತರಿಗೆ ಆಶ್ರಯ ಕೊಡೋದು ಕೂಡ ಏನದು? ಆಶ್ರಯ ಬಯಸಿ ಬಂದವರಿಗೆ ಅದು ದೇವ್ರ ಆರಾಧನೆ. ಅದು ಇಷ್ಟೊತ್ತು ಹೇಳಿದಾರಲ್ಲ, ಅದಕ್ಕೆ ಅವ್ರ ಇಲ್ಲವರು ಏನಾಗುತ್ತೆ? ನಮ್ಮ ನೋಡ್ಕೊಂಡು ಕೂತಿರ್ತಾರೆ ರಾಯರು ಅಂತ ಕೇಳಿದ್ರೆ ನಮ್ಮ ನೋಡ್ತಾ ಕೂತಿಲ್ಲ. ಬಟ್ ನಮ್ಮ ಅನುಗ್ರಹ ಮಾಡೋದು ಕೂಡ ಏನದು? ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದೇರ್ ಡ್ಯೂಟಿ. ಅದು ಅರ್ಥ ಮಾಡ್ಕೊಂಡು ಆಪ್ಷನಲ್ ಅಲ್ಲ, ಅದು ಕಂಪಲ್ಸರಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ನಾವು ಸಣ್ಣವರನ್ನ ದೂರ ಮಾಡ್ತೇವೆ, ರಾಯರು ಅದೇ ರೀತಿಯಲ್ಲಿ ನಮ್ಮ ದೂರ ಮಾಡಿಬಿಟ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವೆಷ್ಟಾಗ್ತೇವೆ? ಭಾರಿ ಸಣ್ಣವರು. ನಾವು ಸಣ್ಣವರು ನಾವು ದೂರ ಮಾಡಿದ್ರೆ ಅವ್ರು ನಮ್ಮ ದೂರ ಮಾಡೇ ಮಾಡ್ತಾರಾಗ, ಸರಿಯಲ್ಲ. ಅದಕ್ಕೋಸ್ಕರ ಎಂದೂ ಬಿಡ್ಲಕ್ಕೆ ಸಾಧ್ಯ ಇಲ್ಲ. ದೇವರು ಅದಕ್ಕೆ ಕಳಿಸಿರೋದು ಅವರು ಅಲ್ಲಿಗಿರಲಿ. ನಾಳೆ ಅದನ್ನ ಮುಂದುವರಿಸ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.